ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ದೇವಗಿರಿಯ ಜೀವ ಜಲವ ಕುಡಿಯ ಬನ್ನಿರೆ, ದೇವಗಿರಿಯ ಜೀವ ಜಲವ ಕುಡಿಯ ಬನ್ನಿರೆ, ದೇವ ಸುತನ ಜೀವದಾನ ದೇವಸುತನ ಜೀವದಾನ ಹೊಂದ ಮನಿರೆ, ದೇವಗಿರಿಯ ಜೀವ ಜಲವ ಕುಡಿಯ ಮನಿರೆ. ಪಾಶ ತುರಿತ ತೋಳು ನರಳುತ್ತೀಯೆ ಮನುಜ, ಧರೆಯ ಪಾಶ ತುರಿತ ತೋಳು ನರಳುತ್ತೀಯೆ ಮನುಜ, ಬರಿಯ ಕೈಯ ಅರಿಯ ಪುಣ್ಯ ಧರೆಯಲಿ ಬರದಿ, ಮರಣ ಶಿಕ್ಷೆ ಬರುವ ಮುನ್ನ ಬನ್ನಿರೈ ಓ ಬನ್ನಿರೈ, ಮರಣ ಶಿಕ್ಷೆ ಬರುವ ಮುನ್ನ ಬನ್ನಿರೈ ಓ ಬನ್ನಿರೈ. ದೇವಗಿರಿಯ ಜೀವ ಜಲವ ಕುಡಿಯ ಬನ್ನಿರೆ. ಸಂತಸದ ಈವ ಜಲವ ನಂಬಿರೈ, ಸಂತರಿಗೆ ಸಂತಸದ ಈವ ಚಲವ ನಂಬಿರೈ ಚಿಂತೆ ದೂಡಿ ಶಾಂತಿ ಹೊಂದಿ ಏಕಮನದಿ ಪಾತರೆ ಶಾಂತಮೂರ್ತಿ ಏಸು ಬಳಿಗೆ ಪನ್ನಿರೈ ಬನ್ನಿರೈ ಶಾಂತಮೂರ್ತಿ ಏಸು ಬಳಿಗೆ ಪನ್ನಿರೈ ಬನ್ನಿರೈ 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 ಜಲವ ಕುಡಿಯ ಪನ್ನಿರೆ ದೇವಗಿರಿಯ ಜೀವ ಜಲವ ಕುಡಿಯ ಪನ್ನಿರೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ದೇವರಿಗೆ ಭಯಪಟ್ಟು. ಪ್ರಿಯ ಕೇಳುಗರೆ, ಈ ದಿನದಲ್ಲಿ ನಾವು ದೇವರಿಗೆ ಭಯಪಡುವುದು ಅಂದರೇನು? ಯಾಕೆ ದೇವರು ಈ ಕೊನೆ ಕಾಲದಲ್ಲಿ ದೇವರಿಗೆ ಭಯಪಡಿರಿ ಎಂಬುದಾಗಿ ಕರೆಯುವಂತೆವರಾಗಿದ್ದಾರೆ? ನಾವು ಪ್ರಕಟಣೆ ಪುಸ್ತಕ 14:7 ನೋಡುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು ಸಮುದ್ರವನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ದೇವರಿಗೆ ಭಯಪಡುವುದು ಅಂದರೇನು ಎಂಬುದನ್ನು ನಾವು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀತಿವಂತನಾದಂತಹ ಪ್ರೀತಿಯುಳ್ಳ ತಂದೆಯೇ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ನಾವು ಪಾಪಿಗಳಾಗಿದ್ದೇವೆ. ನಿನ್ನ ಆಜ್ಞೆಗಳನ್ನು ಮುರಿದು ನಿನ್ನ ವಾಕ್ಯಗಳನ್ನು ಧಿಕ್ಕರಿಸಿ ನಡೆದಂಥ ಮಕ್ಕಳಾಗಿದ್ದೇವೆ. ಆದರೆ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು, ನಿನ್ನ ವಾಕ್ಯದಲ್ಲಿರತಕ್ಕಂಥ ಗೂಢಾರ್ಥಗಳನ್ನು ತಿಳಿದುಕೊಳ್ಳಲು ನಾವು ನಿನ್ನ ಬಳಿಗೆ ಬರುವಾಗ ನಿನ್ನ ಒಬ್ಬನೇ ಮಗನಂತೆ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ಪರಿಶುದ್ಧಾತ್ಮನನ್ನು ನಮ್ಮ ಮೇಲೆ ನೆಲೆಗೊಳಿಸುವುದರ ಮೂಲಕವಾಗಿ ದೇವರಿಗೆ ಭಯಪಡುವುದು ಅಂದರೆ ಏನು ಅನ್ನುವಂತಹ ಈ ಕೊನೆ ಕಾಲದ ಸತ್ಯವನ್ನು ನಾವು ಅರಿತುಕೊಳ್ಳುವಾಗೆ ನಮ್ಮ ಮನಸ್ಸನ್ನು, ನಮ್ಮ ಹೃದಯಗಳನ್ನು ನೀ ತೆರೆ ಸ್ವಾಮಿ. ಕೇಳುಗರ ಹೃದಯದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳುವಾಗಿಯೂ ಇದರ ಒಂದು ಗೂಢಾರ್ಥವನ್ನು ತಿಳಿದುಕೊಂಡು ಅವರು ನಿಜವಾಗಿಯೂ ದೇವರಿಗೆ ಭಯಪಡುವುದು ಅಂದರೆ ಏನು ಎಂಬುದನ್ನು ತಿಳಿದುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಕೊನೆ ಕಾಲದಲ್ಲಿ ಸಿದ್ಧರಾಗುವಾಗೆ ಅವರನ್ನು ಆಶೀರ್ವಹಿಸು, ಅವರನ್ನು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಕೇಳುಗರೆ, ಈ ಕೊನೆಯ ಕಾಲದಲ್ಲಿ ಈ ಮೊದಲನೇ ದೂತನ ಸಂದೇಶ, ಯಾಕೆ ದೇವರು ಸಕಲ ಕುಲ ಭಾಷೆ ಜನಾಂಗದವರು ದೇವರಿಗೆ ಭಯಪಡಿರಿ ಎಂದು ಕರೆಯುವವನಾಗಿದ್ದಾನೆ? ಯಾಕೆಂದರೆ ಸತ್ಯವೇದದಲ್ಲಿ ಇದಕ್ಕಿಂತ ಹಿಂದಿನ ಅಧ್ಯಾಯ ಪ್ರಕಟಣೆ 13 ನಾವು ನೋಡುವವರಾಗಿದ್ದೇವೆ. ಮೊದಲನೇ ಮೃಗ ಅದು ಸಮುದ್ರದಿಂದ ಹೇರಿ ಬರುವಂತಹ ಮೃಗ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎರಡನೇ ಮೃಗ ಅದು ಭೂಮಿಯಿಂದ ಹೇರಿ ಬರುವಂತಹ ಮೃಗವಾಗಿದೆ. ಸತ್ಯವೇದದಲ್ಲಿ ಮೃಗ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕ 7 ನಾವು ಗಮನಿಸುವುದಾದರೆ ಮೃಗ ಅಂದರೆ ಅದು ರಾಜ್ಯವನ್ನು ಅಥವಾ ರಾಜನನ್ನು ಸೂಚಿಸುವಂಥದ್ದಾಗಿದೆ. ಆದರೆ ಮೊದಲನೇ ಮೃಗ ಅದರ ಗುಣವನ್ನು ನಾವು ಪ್ರಕಟಣೆ ಪುಸ್ತಕ 13 ಓದಿಸಿ ಗಮನಿಸುವುದಾದರೆ ಅದನ್ನು ಹೋಲಿಕೆ ಮಾಡಿ ನೋಡುವುದಾದರೆ ಈ ಲೋಕದಲ್ಲಿ ತನ್ನದೇ ಆದಂತಹ ರಾಜ್ಯವಾಗಿ ಧಾರ್ಮಿಕವಾಗಿ ಸುಭದ್ರತೆಯನ್ನು ಹೊಂದಿ ಆಡಳಿತ ಮಾಡುತ್ತಾ ಇರುವಂತಹ ಪೋಪ್ ಮಾರ್ಗದ ಕಥೋಲಿಕ ಸಭೆಯನ್ನು ಸೂಚಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಕಥೋಲಿಕ ಸಭೆ ಎಂಬುದಾಗಿ ನಾವು ಹೇಳುವಾಗ ನಾವು ಆ ಸಭೆಯಲ್ಲಿರತಕ್ಕಂಥ ಜನಗಳ ಬಗ್ಗೆ ಸತ್ಯವೇದ ಎಂದಿಗೂ ಸಹ ಮಾತನಾಡುವುದಿಲ್ಲ. ಆದರೆ ಆ ಸಭೆಯಲ್ಲಿ ಒಳ್ಳೆಯ ಜನಗಳು ಸಹ ಇದ್ದಾರೆ. ಆದರೆ ದೇವರ ವಾಕ್ಯ ಯಾವುದರ ಬಗ್ಗೆ ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ ಅಂದರೆ ಅವರ ಸಿಸ್ಟಮ್, ಅಂದರೆ ಅವರ ಒಂದು ವ್ಯವಸ್ಥೆಯ ಬಗ್ಗೆ, ಸತ್ಯವೇದಕ್ಕೆ ವಿರುದ್ಧವಾಗಿ ಹಾಕಿಕೊಂಡಿರತಕ್ಕಂಥ ವ್ಯವಸ್ಥೆಯ ಬಗ್ಗೆ ದೇವರ ವಾಕ್ಯ ಎತ್ತಿ ತೋರಿಸಿ ಅದನ್ನು ಖಂಡಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಮೊದಲನೆಯ ಒಂದು ಮೃಗ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ತಿಳಿಸ್ತಕ್ಕಂತಹ ಆ ಮೃಗ, ನೀರಿನಿಂದ ಹೇರಿ ಬರ್ತಕ್ಕಂಥ ಆ ಮೃಗ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಪೋಪ್ ಮಾರ್ಗದ ಕಥೋಲಿಕ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇದನ್ನು ನಾವು 2ನೇ ದೂತನ ಸಂದೇಶ ಮತ್ತು 3ನೇ ದೂತನ ಸಂದೇಶಕ್ಕೆ ಬರುವಾಗ ಅಲ್ಲಿ ಸವಿಸ್ತಾರವಾಗಿ ದೇವರು ವಿಸ್ತರಿಸಿರ್ತಕ್ಕಂತಹ ವಿವರಿಸಿರ್ತಕ್ಕಂಥ ವಿಚಾರವನ್ನು ನಾವು ಕುಲಂಕುಷವಾಗಿ ಮುಂದಿನ ದಿನಗಳಲ್ಲಿ ಕಲಿಯುವಂತೆಯವರಾಗಿದ್ದೇವೆ. ಆದರೆ ಇದು ಸಮುದ್ರದಿಂದ ಹೇರಿ ಬರುವಂತಹ ಮೃಗ ಎಂಬುದಾಗಿ ತಿಳಿಸುವಾಗ ಸಮುದ್ರ ಅಂತಕ್ಕಂಥದ್ದು ನೀರನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ನೀರು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ನೀವು ಹೋಗಿ ನೋಡುವುದಾದರೆ ಜನಸಮೂಹಗಳನ್ನು ಇದು ಸೂಚಿಸುವಂಥದ್ದಾಗಿದೆ. ಹಾಗಾಗಿ ಜನಗಳು ಇರತಕ್ಕಂತಹ ಒಂದು ಸ್ಥಳದಿಂದ ಈ ಒಂದು ರಾಜ್ಯ ಉಗಮವಾಗಿರುವುದರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ 2ನೇ ಮೃಗ, ಅದು ಭೂಮಿಯಿಂದ ಹೇರಿ ಬರುವಂಥ ಮೃಗ, ಅಂದರೆ ಜನಗಳು ವಿರಳವಾಗಿ ಕಡಿಮೆ ಇರತಕ್ಕಂತಹ ಸ್ಥಳದಿಂದ ಬರುವಂತಹ ಒಂದು ಹೊಸ ರಾಜ್ಯ ಉಗಮವನ್ನು ಇದು ಸೂಚಿಸ್ತಕ್ಕಂಥದ್ದಾಗಿದೆ. ಇದನ್ನು ಸಹ ಅದರಿರ್ತಕ್ಕಂತಹ ಗುಣಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಇದು ಪ್ರೊಟೆಸ್ಟೆಂಟ್ ಅಮೇರಿಕಾ ರಾಜ್ಯವನ್ನು ಸೂಚಿಸುವಂಥದ್ದಾಗಿದೆ. ಇದು ಹೇಗೆ ಎಂಬುದನ್ನು ನಾವು 2ನೇ ಮತ್ತು 3ನೇ ದೂತನ ಸಂದೇಶದಲ್ಲಿ ವಿವರವಾಗಿ ಕಲಿಯುವಂಥವರಾಗಿದ್ದಾವೆ. ಆದರೆ ಈ ಎರಡು ರಾಜ್ಯಗಳು ಸೇರಿ, ಎಂದರೆ ಪೋಪ್ ಮಾರ್ಗದ ಕಥೋಲಿಕ ಸಭೆಯ ಧಾರ್ಮಿಕವಾಗಿ ಮತ್ತು ಪ್ರೊಟೆಸ್ಟೆಂಟ್ ಅಮೇರಿಕ ರಾಜ್ಯ ರಾಜಕೀಯವಾಗಿ, ಎರಡೂ ಸಹ ಧಾರ್ಮಿಕ ಮತ್ತು ರಾಜಕೀಯ ಎರಡೂ ಸಹ ಒಂದುಗೂಡಿ ಕೊನೆಯ ಕಾಲದಲ್ಲಿ, ಅಂದರೆ ಈಗಾಗಲೇ ತೆರೆ ಮರೆ ಹಿಂದೆ ಅನೇಕ ಕಾರ್ಯಗಳನ್ನು ಈ ಎರಡು ರಾಜ್ಯಗಳು ಮಾಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ನಾವು ಜೀವಿಸುವಂತಹ ಕಾಲ ಕೊನೆಯ ಕಾಲ. ಈ ಇಬ್ಬರು ಒಂದುಗೂಡಿ ಲೋಕದ ಜನರನ್ನು ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಡುವ ಹಾಗೆ 13ನೇ ಅಧ್ಯಾಯ 16ನೇ ವಚನದಲ್ಲಿ ತಿಳಿಸಲ್ಪಡುವ ಹಾಗೆ ಎರಡು ಮೃಗಗಳು ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈ ಮೇಲಾಗಲಿ ಅನೆಯ ಮೇಲಾಗಲಿ ಗುರುತು ಹೊಂದಬೇಕಂತಲೋ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದಂತಲೋ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೇ ಮೃಗದ ಅಥವಾ ಅದರ ಹೆಸರನ್ನು ಸೂಚಿಸುವ ಹಂಕೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಎರಡು ಮೃಗಗಳನ್ನು ಸೇರಿಕೊಂಡು ಲೋಕದ ಜನರಿಗೆ ಆ ಮನುಷ್ಯನಿಗೆ ಭಯಪಟ್ಟು ಆತನನ್ನು ಆರಾಧಿಸಿ ಆತನ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡಬೇಕು ಅನ್ನುವ ರೀತಿಯಲ್ಲಿ ಅದು ಒಂದು ಕಾನೂನನ್ನು ತರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ಕೊನೆಯ ಕಾಲದಲ್ಲಿ ತನ್ನ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುವಂಥವರಾಗಿದ್ದಾರೆ. ಲೋಕದ ಮನುಷ್ಯರಿಗಲ್ಲ, ದೇವರಿಗೆ ಭಯಪಡಿರಿ ಎಂಬುದಾಗಿ ಕರೆಯುವಂಥವನಾಗಿದ್ದಾನೆ. ಹಾಗಾದರೆ ದೇವರಿಗೆ ಭಯಪಟ್ಟು ಅಂದರೆ ಏನು ಅರ್ಥ? ದೇವರಿಗೆ ಭಯಪಡುವುದು ಅಂದರೆ ಏನು ಎಂಬುದನ್ನು ನಾವು ನೋಡುವುದಾದರೆ ಅನೇಕ ಕ್ರೈಸ್ತರನ್ನು ನಾವು ಕೇಳುವಂಥವರಾಗಿದ್ದೇವೆ, ಯಾಕೆ ನೀವು ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿದ್ದೀರಾ ಅಥವಾ ಯಾಕೆ ನೀವು ದೇವರ ವಾಕ್ಯಗಳನ್ನು ಆತನು ನೀಡಿರ್ತಕ್ಕಂಥ ಕಾನೂನು ಕಟ್ಟಳೆಗಳನ್ನು ಕೈಗೊಂಡು ನಡೆಯುವವರಾಗಿದ್ದೀರಾ ಎಂಬುದಾಗಿ ನಾವು ಕೇಳುವಂತಾದರೆ ಅವರು ಹೇಳುವಂತಹ ಒಂದು ವಿಚಾರವೇನೆಂದರೆ ನಾವು ಒಂದು ವೇಳೆ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯಲಿಲ್ಲ ಅಂದರೆ, ಒಂದು ವೇಳೆ ಕ್ರಿಸ್ತನನ್ನು ಹಿಂಬಾಲಿಸಲಿಲ್ಲ ಅಂದರೆ ಆತನು ನಮ್ಮನ್ನು ಅಗ್ನಿ ಗಂಧಕಕ್ಕೆ ಹಾಕಿ ನಾಶ ಮಾಡುತ್ತಾನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಒಂದು ವೇಳೆ ಇನ್ನೂ ಕೆಲವರು ಹೇಳುವಂಥವರಾಗಿದ್ದಾರೆ, ನಾವು ಸರಿಯಾದ ರೀತಿಯಲ್ಲಿ ಆತನನ್ನು ಹಿಂಬಾಲಿಸಲಿಲ್ಲ ಎಂದರೆ ಆತನು ನಮಗೆ ಅನೇಕ ರೋಗ ವ್ಯಾಧಿ ಬಾಧ್ಯಗಳನ್ನು ತಂದು ಬಿಡತಕ್ಕಂಥವನಾಗಿದ್ದಾನೆ ಅನ್ನುವ ನಿಟ್ಟಿನಲ್ಲಿ ಅವರು ಭಯಪಟ್ಟು ಏನು ಮಾಡುವಂಥವರಾಗಿದ್ದಾರೆ ಅಂದರೆ ಆತನ ವಾಕ್ಯಗಳನ್ನು ಆತನನ್ನು ಹಿಂಬಾಲಿಸುವವರಾಗಿದ್ದಾರೆ. ಆದರೆ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನು ಈ ರೀತಿಯ ಒಂದು ಭಯವನ್ನು ತೋರಿಸಬೇಕು ಎಂಬುದಾಗಿ ದೇವರು ಎಂದಿಗೂ ಸಹ ನಮ್ಮನ್ನು ಕರೆಯುವಂಥವನಾಗಿಲ್ಲ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರೀತಿಯೇ ದೇವರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಯಾರೂ ಸಹ ನಾಶವಾಗಬಾರದು ಅನ್ನುವುದಕ್ಕೋಸ್ಕರ ದೇವರು ತನ್ನ ಒಬ್ಬನೇ ಮಗನನ್ನು ನೀಡಿದ್ದಾನೆ. ಅದಕ್ಕೋಸ್ಕರ ಆತನು ನಮ್ಮನ್ನು ನಾಶ ಮಾಡತಕ್ಕಂಥವನಾಗಿದ್ದಾನೆ. ಆತನು ನಮ್ಮನ್ನು ವ್ಯಾಧಿಗಳಿಗೆ ಸಿಲುಕಿಸತಕ್ಕಂಥವನಾಗಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಭಯಪಡಬಾರದು. ದೇವರು ನಮ್ಮಲ್ಲಿ ಆ ರೀತಿಯ ಒಂದು ಗುಲಾಮಿತನದ ಭಯವನ್ನು ಎಂದಿಗೂ ಸಹ ಬಯಸುವುದಿಲ್ಲ. ನಾವು ದಾಸತ್ವದ ಒಂದು ಗುಲಾಮಿತನದ ವಿಚಾರವನ್ನು ದೇವರು ಎಂದಿಗೂ ಸಹ ಬಯಸುವುದಿಲ್ಲ. ದೇವರು ನಮ್ಮಲ್ಲಿ ಏನನ್ನು ಬಯಸ್ತಕ್ಕಂಥವನಾಗಿದ್ದಾನೆ ಅಂದರೆ ನಾವು ಆತನ ಮಕ್ಕಳಾಗಿದ್ದೇವೆ, ನಾವು ಗುಲಾಮರಲ್ಲ, ನಾವು ದಾಸರಲ್ಲ. ಹಾಗಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4:18 ಓದುವುದಾದರೆ ಪ್ರೀತಿಯಲ್ಲಿ ಹೆದರಿಕೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾರೆಲ್ಲ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಆತನನ್ನು ನಮ್ಮನ್ನು ನಾಶ ಮಾಡತಕ್ಕಂಥವನಾಗಿದ್ದಾನೆ, ಆತನು ನಮ್ಮನ್ನು ರೋಗ ಬಾಧೆಗಳಿಗೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ಗುಲಾಮಿತನದ ಭಯದಲ್ಲಿ ಇರತಕ್ಕಂಥವರಾಗಿದ್ದಾರೋ ಅವರಲ್ಲಿ ನಿಜವಾದಂಥ ದೇವರ ಪ್ರೀತಿ ಇಲ್ಲ. ಹಾಗಾದರೆ ನಿಜವಾದಂಥ ದೇವರ ಪ್ರೀತಿಯಿಂದಲೇ ದೇವರನ್ನು ನಾವು ಭಯಪಟ್ಟು ಆರಾಧಿಸಬೇಕು. ಹಾಗಾದರೆ ನಿಜವಾದಂಥ ದೇವರ ಪ್ರೀತಿ ಅಂದರೆ ಏನು ಅಂದರೆ ನಾವು ಆತನು ನಮ್ಮನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಆ ಪ್ರೀತಿಯ ನಿಮಿತ್ತವಾಗಿಯೇ ನಾವು ನಮ್ಮನ್ನು ಆತನಿಗೆ ಒಪ್ಪಿಸಿಕೊಟ್ಟು ಭಯಪಡಬೇಕು ಎನ್ನುವಂಥ ಅರ್ಥವನ್ನು ತೋರಿಸ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ನಾವು ಹೇಗೆ ಈ ಪ್ರೀತಿಯನ್ನು ತೋರಿಸಬೇಕು ಎಂಬುದಕ್ಕೋಸ್ಕರ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಪುಸ್ತಕ 14:15 ನನ್ನನ್ನು ನೀವು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ನಾವು ಆತನಿಗೆ ಹೇಗೆ ಭಯಪಡಬೇಕು ಎಂದರೆ ಆತನು ನಮ್ಮನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನೆ, ನಾನು ಆತನನ್ನು ಪ್ರೀತಿಸ್ತಕ್ಕಂಥವನಾಗಿದ್ದೇನೆ. ಆ ನಿಮಿತ್ತವಾಗಿ ನಾವು ಆತನನ್ನು ಗೌರವಿಸಿ ಆತನನ್ನು ಪ್ರೀತಿಸಿ ಆತನ ಮಾತುಗಳಿಗೆ ನಾವು ವಿಧೇಯರಾಗಬೇಕು, ಆತನ ಆಜ್ಞೆಗಳಿಗೆ ನಾವು ಸರಿಯಾಗಿ ನಡೆದುಕೊಳ್ಳಬೇಕು. ಅದನ್ನೇ ನಾವು ದೇವರಿಗೆ ಭಯಪಡುವುದು ಎಂಬುದಾಗಿ ಪ್ರಕಟಣೆ ಪುಸ್ತಕ 13:14 ತಿಳಿಸಲ್ಪಡ್ತಕ್ಕಂತಹ ಒಂದು ತಾತ್ಪರ್ಯವಾಗಿದೆ. ಅದರಲ್ಲೂ ವಿಶೇಷವಾಗಿ ಪ್ರಕಟಣೆ ಪುಸ್ತಕ 14:6 ದೇವರಿಗೆ ಭಯಪಡಿರಿ ಎಂದರೆ ಆತನು ನಮ್ಮನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ನಾವು ಆತನನ್ನು ಸಂಪೂರ್ಣವಾಗಿ ಪ್ರೀತಿಸುವುದಾದರೆ ಆತನ ವಾಕ್ಯಗಳಿಗೂ ಆತನ ಆಜ್ಞೆಗಳಿಗೂ ವಿಧೇಯರಾಗಿ ನಡೀತಕ್ಕಂತಹ ಆ ಕಾರ್ಯವನ್ನು ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ಆತನ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ನಾವೇನು ಮಾಡಬೇಕಂತಂದರೆ ಆತನನ್ನು ಗೌರವಿಸಬೇಕು, ಆತನಿಗೆ ನಾವು ಭಯಪಡುವಂಥವರಾಗಬೇಕು. ಆತನು ನಮ್ಮನ್ನು ನಾಶ ಮಾಡುತ್ತಾನೆ, ನಮ್ಮನ್ನು ಕಷ್ಟಕ್ಕೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ ಎನ್ನುವಂತಹ ಆ ಗುಲಾಮಿತನದ ಭಯವನ್ನು ದೇವರು ನಮ್ಮಲ್ಲಿ ಎಂದಿಗೂ ಸಹ ಬಯಸುವುದಿಲ್ಲ. ಉದಾಹರಣೆಯಾಗಿ ನಾವು ನೋಡುವುದಾದರೆ ನಮ್ಮ ಪಿತೃವಾದಂತಹ ಅದರಲ್ಲಿಯೂ ಸಹ ನಂಬಿಕೆಯ ಪಿತಾಮಹನಾದಂಥ ಅಬ್ರಾಹ್ಮನನ್ನು ದೇವರು ಎಷ್ಟು ಪ್ರೀತಿಯಿಂದ ಆತನನ್ನು ಕರೆದನು, ಆತನ ಪ್ರೀತಿಯನ್ನು ಅರಿತುಕೊಂಡಂತಹ ಅಬ್ರಹಾಮನು ಸಹ ಆತನನ್ನು ಉತ್ತಮ ರೀತಿಯಲ್ಲಿ ಪ್ರೀತಿಸಿದನು. ಆ ಪ್ರೀತಿ ಎಂಥದ್ದು ಎನ್ನುವುದನ್ನು ಅವನು ತನ್ನ ಕಾರ್ಯದ ಮೂಲಕವಾಗಿ ತೋರಿಸಿದನು. ದೇವರ ಮಾತಿಗೆ ವಿಧೇಯರಾಗುವುದರ ಮೂಲಕವಾಗಿ ಆತನು ಆತನನ್ನು ಎಷ್ಟಾಗಿ ಪ್ರೀತಿಸ್ತಕ್ಕಂಥವನಾಗಿದ್ದಾನೆ ಎನ್ನುವುದನ್ನು ತೋರಿಸಿದನು. ಅದನ್ನು ನಾವು ಆದಿಕಾಂಡ ಪುಸ್ತಕ 22 ತನ್ನ ಮಗನನ್ನು ಬಲಿ ಸಲ್ಲಿಸ್ತಕ್ಕಂಥ ವಿಚಾರದವಾಗಿ ದೇವರು ನಮಗೆ ಅಬ್ರಹಾಮ ಯಾವ ರೀತಿಯಲ್ಲಿ ಭಯಪಟ್ಟನು ಅನ್ನುವಂಥದ್ದನ್ನು ಹೇಳುವಂಥವನಾಗಿದ್ದಾನೆ, ತೋರಿಸಿಕೊಡುವಂಥವನಾಗಿದ್ದಾನೆ. ಹಾಗಾದರೆ ಭಯ ಎಂದರೆ ಏನು ಅನ್ನುವುದನ್ನು ತೋರಿಸಿಕೊಡ್ತಕ್ಕಂಥವನಾಗಿದ್ದಾನೆ. ಅಬ್ರಹಾಮನು ದೇವರನ್ನು ಪ್ರೀತಿ ಮಾಡಿದ ನಿಮಿತ್ತವಾಗಿಯೇ ಆತನು ತನ್ನ ಒಬ್ಬನೇ ಮಗನನ್ನು ಬಲಿ ನೀಡಲು ಮುಂದೆ ಬಂದನು. ಆ ಕಾರಣದಿಂದಲೇ ದೇವರು ಅವರಿಗೆ ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. ಆದಿಕಾಂಡ ಪುಸ್ತಕ 22:12 ಯಾಕೆಂದರೆ ನೀನು ದೇವರಿಗೆ ಭಯಪಡುತ್ತಿದ್ದೀಯಾ ಎಂದು ಈಗ ನಾನು ತಿಳಿದುಕೊಂಡೆ. ಹೇಗೆ ಅವನು ಭಯಪಟ್ಟನು? ಆತನ ಮಾತಿಗೆ ಸಂಪೂರ್ಣವಾಗಿ ವಿಧೇಯನಾದ ನಿಮಿತ್ತವಾಗಿ. ಯಾಕೆ ಆತನು ಸಂಪೂರ್ಣವಾಗಿ ದೇವರ ಮಾತಿಗೆ ವಿಧೇಯನಾದನು? ಯಾಕೆಂದರೆ ಆತನು ದೇವರನ್ನು ಪ್ರೀತಿಸಿದನು. ಸಂಪೂರ್ಣವಾಗಿ ಪ್ರೀತಿಸಿದ ನಿಮಿತ್ತವಾಗಿಯೇ ಆತನು ದೇವರ ಮಾತಿಗೆ ವಿಧೇಯನಾಗಿ ದೇವರಿಗೆ ಭಯಪಟ್ಟು ನಡೆದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಬ್ರಹಾಮ ದೇವರಿಗೆ ಭಯಪಟ್ಟ ನಿಮಿತ್ತವಾಗಿಯೇ ತನ್ನ ಒಬ್ಬನೇ ಮಗನನ್ನು ಆತನಿಗೆ ಬಲಿಯಾಗಿ ಅರ್ಪಿಸಿದನು. ಬಲಿಯಾಗಿ ಸಲ್ಲಿಸಿದನು, ದಹನ ಬಲಿಯಾಗಿ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ನಾವು ಸಹ ಆ ರೀತಿಯಾದಂಥ ಪ್ರೀತಿಯ ನಿಮಿತ್ತವಾಗಿಯೇ ಆತನಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ಎಂಬುದನ್ನು ಇಲ್ಲಿ ನಮಗೆ ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲೂ ಸಹ ನಾವು ನೋಡುವುದಾದರೆ ನೋವನ ಕಾಲಕ್ಕೆ ಬರುವುದಾದರೆ ನೋವನ್ನು ಸಹ ದೇವರಿಗೆ ಭಯಪಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 11:8 ತಿಳಿಸ್ತಕ್ಕಂಥದ್ದಾಗಿದೆ. ನಂಬಿಕೆಯಿಂದಲೇ ನೋಹನು ಇನ್ನು ಕಾಣದಿರುವುಗಳ ವಿಷಯವಾಗಿ ದೇವರಿಗೆ ಎಚ್ಚರಿಸಲ್ಪಟ್ಟು ಭಯಗ್ರಸ್ತನಾಗಿ ತನ್ನ ಮನೆಯವರ ರಕ್ಷಣೆಗಾಗಿ ನಾವೆಯನ್ನು ಸಿದ್ಧ ಮಾಡಿದನು. ಆದ್ದರಿಂದಲೇ ಅವನು ಲೋಕವನ್ನು ಖಂಡಿಸಿ ತರುವಾಯ ನಂಬಿಕೆಯಿಂದಂಟಾಗುವ ನೀತಿಗೆ ಬಾಧ್ಯಸ್ಥನಾದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನೋವನ್ನು ಸಹ ದೇವರನ್ನು ಪ್ರೀತಿಸಿದನು. ಆ ನಿಮಿತ್ತವಾಗಿಯೇ ದೇವರು ಹೇಳಿದ ರೀತಿಯಲ್ಲಿ ಆ ನಾವೆಯನ್ನು ಕಟ್ಟಿದನು. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಭಯಗ್ರಸ್ತನಾಗಿ ಎಂತಹ ಭಯ ನಾಶ ಮಾಡಿ ಬಿಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಭಯದ ನಿಮಿತ್ತವಾಗಿ ಅಲ್ಲ, ಗುಲಾಮ ದಾಸತ್ವದ ನಿಮಿತ್ತವಾಗಿ ಅಲ್ಲ, ನಾನು ಆತನ ಮಗನು, ಆತನು ನನ್ನ ಪ್ರೀತಿಸ್ತಕ್ಕಂಥವನಾಗಿದ್ದಾನೆ, ಆತನ ಮಾತಿಗೆ ನಾನು ವಿಧೇಯನಾಗಿ ನಡೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಎನ್ನುವುದನ್ನು ದೇವರು ಇಲ್ಲಿ ದೇವರಿಗೆ ಭಯಪಡಿರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಅನೇಕರು ಇವತ್ತು ಆ ಗುಲಾಮಿತನದ ಭಯದಿಂದ, ದಾಸತ್ವದ ಭಯದಿಂದ, ನಮ್ಮನ್ನು ನಾಶ ಮಾಡಿ ಬಿಡ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ಭಯದಿಂದ ಆತನನ್ನು ಪ್ರೀತಿಸ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರು ಅಂಥ ಭಯವನ್ನು ನಮ್ಮಿಂದ ಎದುರು ನೋಡ್ತಕ್ಕಂಥವನಲ್ಲ. ಇನ್ನು ಯೋಬನ ಜೀವಿತದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಯೋಬನ ಜೀವಿತದಲ್ಲಿಯೂ ಸಹ ಯೋಬನ ಪುಸ್ತಕದಲ್ಲಿ 1:1 ತಿಳಿಸ್ತಕ್ಕಂಥದ್ದಾಗಿದೆ, ಯೋಬ ದೇವರಿಗೆ ಭಯಪಟ್ಟು ಕೆಟ್ಟದನ್ನು ನಿರಾಕರಿಸಿ ಜೀವಿಸುವಂಥವನಾಗಿದ್ದನು ಎಂಬುದಾಗಿ. ಯಾರೆಲ್ಲ ದೇವರಿಗೆ ಭಯಪಡ್ತಕ್ಕಂಥವರಾಗಿದ್ದಾರೋ, ಅವರು ದೇವರನ್ನು ಪ್ರೀತಿಸ್ತಕ್ಕಂಥವರಾಗಿದ್ದಾರೋ, ಅವರೆಲ್ಲರೂ ಸಹ ಪ್ರೀತಿಯ ನಿಮಿತ್ತವಾಗಿ ಕೆಟ್ಟದನ್ನು ನಿರಾಕರಿಸಿ ಜೀವಿಸುವಂಥವರಾಗಿದ್ದಾರೆ. ಇನ್ನೂ ಸಹ ಜ್ಞಾನೋಕ್ತಿ 8:13 ತಿಳಿಸ್ತಕ್ಕಂಥದ್ದಾಗಿದೆ, ದುಷ್ಟತನವನ್ನು ಹಗೆ ಮಾಡುವುದೇ ಕರ್ತನ ಭಯ ಎಂಬುದಾಗಿ. ಅಂದರೆ ಪಾಪವನ್ನು, ಕೆಟ್ಟತನವನ್ನು ಹಗೆ ಮಾಡುವುದೇ ಕರ್ತನಿಗೆ ಭಯಪಡ್ತಕ್ಕಂಥದ್ದು, ದೇವರಿಗೆ ಭಯಪಡ್ತಕ್ಕಂಥದ್ದು. ಅಂದರೆ ದೇವರ ಆಜ್ಞೆಗಳು ಅದು ಸರಿಯಾದಂಥದ್ದು, ನೀತಿ ಉಳ್ಳಂಥದ್ದು, ಅದನ್ನು ಹಿಂಬಾಲಿಸುವಂಥದ್ದೇ ನಾವು ದೇವರಿಗೆ ಭಯಪಡ್ತಕ್ಕಂಥದ್ದು. ಅದನ್ನು ತಿರಸ್ಕರಿಸಿ ಹೋದರೆ ನಾವು ಕರ್ತನಲ್ಲಿ ಭಯ ಇಲ್ಲ ಎಂಬುದಾಗಿ ನಾವು ತೋರಿಸುವಂಥವರಾಗಿದ್ದಾರೆ. ಯೋಬನು ದೇವರನ್ನು ಹೆಚ್ಚಾಗಿ ಪ್ರೀತಿಸಿದನು. ಆ ಪ್ರೀತಿಯ ನಿಮಿತ್ತವಾಗಿಯೇ ಅವನ ಹೆಂಡತಿ, ಅವನ ಸ್ನೇಹಿತರು ಎಲ್ಲರೂ ಸಹ ಅವನ ಮೇಲೆ ಅನೇಕ ವಿಧವಾದಂತಹ ಆರೋಪಗಳನ್ನು ಮಾಡಿದಾಗಲೂ ಸಹ ಅವನ ಹೆಂಡತಿ ಸ್ವತಃ ತಾನು ಬಂದು ಹೇಳುವಂಥವಳಾಗಿದ್ದಾಳೆ, ಎಷ್ಟರ ತನಕ ನೀನು ಯಥಾರ್ಥವನ್ನು ಹಿಡಿದುಕೊಂಡಿದ್ದೀಯಾ, ಯಥಾರ್ಥವನ್ನು ಬಿಟ್ಟು ದೇವರನ್ನು ಶಪಿಸು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾಳೆ. ಆದರೆ ಆತನ ಸ್ನೇಹಿತರು ಸಹ ಅವನನ್ನು ದ್ವೇಷಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಅವನು ದೇವರಿಗೆ ಭಯಪಟ್ಟ ನಿಮಿತ್ತವಾಗಿಯೇ ಆತನು ಇವರ ಯಾರ ಮಾತನ್ನು ಕೇಳದೆ ಅವನು ನೀತಿವಂತನಾಗಿ, ಯಥಾರ್ಥವಂತನಾಗಿ ದೇವರ ಪ್ರೀತಿಯನ್ನು ಈ ಲೋಕಕ್ಕೆ ತೋರಿಸಿದನು. ಹೇಗೆ? ದೇವರಿಗೆ ಭಯಪಡುವುದರ ಮುಖಾಂತರವಾಗಿ. ಹಾಗಾದರೆ ದೇವರಿಗೆ ಭಯಪಡುವುದು ಎಂದರೇನು? ಆತನ ಆಜ್ಞೆಗಳಿಗೆ, ಆತನ ಮಾತುಗಳಿಗೆ ಸರಿಯಾಗಿ ನಡೆದುಕೊಂಡನು. ಅದಕ್ಕೋಸ್ಕರೇ ಯೋಬನು ನೀತಿವಂತನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ನೀತಿವಂತರಾಗ್ತಕ್ಕಂಥದ್ದು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದುವುದರ ಮೂಲಕವಾಗಿ, ಆತನ ಪ್ರೀತಿಯ ನಿಮಿತ್ತವಾಗಿ. ಆ ದಾಸತ್ವದ, ಗುಲಾಮಿತನದ ಭಯವನ್ನು ದೇವರು ಎದುರು ನೋಡ್ತಕ್ಕಂಥವರಲ್ಲ. ಆತನ ಪ್ರೀತಿಯ ನಿಮಿತ್ತವಾಗಿ ನಾವು ಭಯಪಡುವುದಾದರೆ ದೇವರು ನಮ್ಮನ್ನು ಉನ್ನತ ರೀತಿಯಲ್ಲಿ ನಡೆಸ್ತಕ್ಕಂಥನಾಗಿದ್ದಾನೆ. ಅದನ್ನೇ ನಾವು ದಾನಿಯೇಲನ ಪುಸ್ತಕದಲ್ಲಿ ನೋಡುವಂಥವರಾಗಿದ್ದೇವೆ. ದಾನಿಯೇಲನ ಪುಸ್ತಕದಲ್ಲಿ ಶಾದ್ರಕ್, ಮೇಶಕ್, ಅಭಿಜ್ಞೆಗೋ ಅವರನ್ನು ನಾವು ನೋಡುವಂಥವರಾಗಿದ್ದೇವೆ. ಅವರು ದೇವರಿಗೆ ಭಯಪಟ್ಟರು. ಯಾವ ನಿಮಿತ್ತವಾಗಿ? ದೇವರ ಪ್ರೀತಿಯ ನಿಮಿತ್ತವಾಗಿ. ರಾಜನು ಅಲ್ಲಿ ಆಜ್ಞೆಯನ್ನು ತರತಕ್ಕಂಥನಾಗಿದ್ದಾನೆ, ನೀವು ಆ ವಿಗ್ರಹಕ್ಕೆ ಅಡ್ಡ ಬೀಳಬೇಕು ಎಂಬುದಾಗಿ. ಆದರೆ ಅವರು ದೇವರಿಗೆ ಭಯಪಟ್ಟ ನಿಮಿತ್ತವಾಗಿ ರಾಜನಿಗೆ ಭಯಪಡಲಿಲ್ಲ. ಅದನ್ನೇ ಇಲ್ಲಿ ದೇವರು ಹೇಳ್ತಕ್ಕಂಥದ್ದು, ದೇವರಿಗೆ ಭಯಪಡ್ರಿ ಎಂಬುದಾಗಿ. ಹಾಗಾಗಿ ಪ್ರಿಯ ಕೇಳುಗರೆ, ದಾನಿಯೇಲನ ಪುಸ್ತಕದಲ್ಲಿ ಶಾದ್ರಕ್, ಮೇಶಕ್, ಅಭಿಜ್ಞಗೋ ಅವರಿಗೆ ಬಂದಂತಹ ಒಂದು ಸನ್ನಿವೇಶ, ಕೊನೆ ಕಾಲದಲ್ಲಿ ಜೀವಿಸ್ತಕ್ಕಂಥ ನಮಗೂ ಸಹ ಪ್ರಕಟಣೆ ಪುಸ್ತಕ 100 ನಾವು ನೋಡಿದಾಗೆ ಆ ಎರಡು ಮೃಗಗಳು ತರ್ತಕ್ಕಂಥದ್ದಾಗಿದೆ. ಅಲ್ಲಿ ಹೇಗೆ ಅವರು ದೇವರನ್ನು ಪ್ರೀತಿಸಿದ ನಿಮಿತ್ತವಾಗಿ ರಾಜನಿಗೆ ಅವರು ಭಯಪಡದೆ ಪರಲೋಕದ ದೇವರಿಗೆ ಭಯಪಟ್ಟರು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲೂ ಸಹ ನಾವು ದೇವರನ್ನ ಸಂಪೂರ್ಣವಾಗಿ ಪ್ರೀತಿಸುವುದಾದರೆ ಈ ಲೋಕದ ಯಾವ ಮನುಷ್ಯರಿಗೂ ಸಹ ಯಾವ ರಾಜರಿಗೂ ಸಹ ನಾವು ಭಯಪಡುವುದಿಲ್ಲ. ಯಾಕೆಂದರೆ ನಾವು ಭಯಪಡಬೇಕಾದದ್ದು, ನಾವು ವಿಧೇಯರಾಗಬೇಕಾದದ್ದು ಪರಲೋಕ ರಾಜನಿಗೆ ಮಾತ್ರ. ಪರಲೋಕ ರಾಜನಿಗೆ ಮಾತ್ರ ನಾವು ವಿಧೇಯರಾಗಬೇಕು. ಅದನ್ನೇ ದೇವರಿಗೆ ಭಯಪಡುವುದು ಎಂಬುದಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ರಾಜನ ಮುಂದೆ ಅವರು ಅಪಾರವಾದಂಥ ಪ್ರೀತಿಯನ್ನು ಇಟ್ಟಿದ್ದರು. ಅದಕ್ಕಾಗಿಯೇ ಅವರು ಹೇಳುವವರಾಗಿದ್ದಾರೆ. ದಾನಿಯೇಲನ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ತಿಳಿಸುವಂಥವರಾಗಿದ್ದಾರೆ. ಈ ಲೋಕದ ರಾಜರುಗಳು, ಅಧಿಪತಿಗಳು ಎಲ್ಲರೂ ಬಂದು ಅಡ್ಡ ಬೀಳಬೇಕು ಎಂಬುದಾಗಿ ಹೇಳುವಾಗ, ಓ ರಾಜನೇ, ನಮ್ಮ ದೇವರು ನಮ್ಮನ್ನು ಕಾಪಾಡದೇ ಇದ್ದರೂ ಸಹ ಪರವಾಗಿಲ್ಲ, ನಾವು ಆ ವಿಗ್ರಹಕ್ಕೆ ನಾವು ಅಡ್ಡ ಬೀಳುವುದಿಲ್ಲ ಎಂಬುದಾಗಿ. ಕೊನೆಯ ಕಾಲದಲ್ಲೂ ಸಹ ನಾವು ಆ ರೀತಿಯಾದಂಥ ಒಂದು ನಂಬಿಕೆಯನ್ನು ತೋರಿಸಬೇಕು. ಆ ರೀತಿಯಾದಂಥ ನಂಬಿಕೆಯನ್ನು ತೋರಿಸಬೇಕಾದರೆ ನಾವು ಯಾವ ರೀತಿಯಲ್ಲಿ ಕ್ರಿಸ್ತನನ್ನು ಪ್ರೀತಿಸ್ತಕ್ಕಂಥವರಾಗಿದ್ದೇವೆ, ಆ ಪ್ರೀತಿಯ ನಿಮಿತ್ತವಾಗಿ ನಾವು ಆತನನ್ನು ಪ್ರೀತಿಸ್ತಕ್ಕಂಥವರಾಗಿದ್ದೇವಾ ಎಂಬುದನ್ನು ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕೆಂದರೆ ಜ್ಞಾನೋಕ್ತಿ 1:7 ತಿಳಿಸ್ತಕ್ಕಂಥದ್ದಾಗಿದೆ, ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ನಾವು ನೋಡುವುದಾದರೆ, ಕೊನೆಯ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಸಂಗಿ 12:13 ನಾವು ಗಮನಿಸುವುದಾದರೆ ಅಲ್ಲಿ ತಿಳಿಸ್ತಕ್ಕಂಥನಾಗಿದ್ದಾನೆ, ಜ್ಞಾನಿಯಾದಂಥ ಸಲಮೂನನು ಸಮಸ್ತ ವಿಷಯವನ್ನು ನಾವು ಹೇಳಿ ಮುಗಿಸೋಣ, ದೇವರಿಗೆ ಭಯಪಡು, ಆತನ ಆಜ್ಞೆಗಳನ್ನು ಪಾಲಿಸು, ಇದೇ ಮನುಷ್ಯನ ಪ್ರಮುಖ ಕರ್ತವ್ಯ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಯಾರ ನಿಮಿತ್ತವಾಗಿ ಆತನಿಗೆ ಭಯಪಡ್ತಕ್ಕಂಥವರಾಗಿದ್ದೇವೆ? ಆತನು ನಮ್ಮನ್ನು ನಾಶ ಮಾಡ್ತಕ್ಕಂಥವನಾಗಿದ್ದಾನ ಅಥವಾ ಬಾಧೆಗೆ ಒಳಪಡಿಸ್ತಕ್ಕಂಥವನಾಗಿದ್ದಾನೆ ಅನ್ನೋ ನಿಮಿತ್ತವಾಗಿಯಾ, ಅಥವಾ ನಾವು ಆತನ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ಭಯಪಡ್ತಕ್ಕಂಥವರಾಗಿದ್ದೇವೆ? ಆತನ ಮೇಲಿನ ಪ್ರೀತಿಯ ನಿಮಿತ್ತವಾಗಿ ನಾನು ಭಯಪಡ್ತಕ್ಕಂಥವನಾಗಿದ್ದೇನೆ, ಆತನ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಡೆಯತಕ್ಕಂಥವನಾಗಿದ್ದೇನೆ, ಅದೇ ನನ್ನ ಕರ್ತವ್ಯ ಎಂಬುದಾಗಿ ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ, ನಿನ್ನಮ್ಮನ್ನು ಪ್ರೀತಿಸುಳ್ಳ ದೇವರಾಗಿದ್ದೀಯ. ನಾವು ಸಹ ನಿನ್ನ ಮುಂಭಾಗದಲ್ಲಿ ಬಂದು ನಮ್ಮ ಪ್ರೀತಿಯನ್ನು ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರ ಮೂಲಕವಾಗಿ ನಾವು ತೋರ್ಪಡಿಸ್ತಕ್ಕಂಥವರಾಗಿದ್ದೇವೆ. ಇಷ್ಟು ದಿನಗಳ ಕಾಲ ನಿನ್ನ ಪ್ರೀತಿಯನ್ನು ಅರಿತುಕೊಳ್ಳದೆ ಸ್ವಾಮಿ ನಾವು ಒಂದು ಗುಲಾಮಿತನದ ಭಯದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಪ್ರೀತಿಯಲ್ಲಿ ಹೆದರಿಕೆ ಇಲ್ಲ ಎಂಬುದಾಗಿ ಹೇಳುವಾಗ, ನಿನ್ನ ಬಳಿಗೆ ಮುಕ್ತವಾಗಿ ನಾವು ಬಂದು ನಿನ್ನ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವಂಥವರಾಗಿದ್ದೇವೆ. ನಮಗೆ ಬಲ ಬೇಕು ಸ್ವಾಮಿ, ನಮ್ಮ ಸ್ವಂತ ಬಲ ಜ್ಞಾನದಿಂದ ಸಾಧ್ಯವಿಲ್ಲ, ನಿನ್ನ ಬಲದಿಂದ ತುಂಬಿಸು. ಮುಂದಿನ ದಿನಗಳಲ್ಲಿ ಸಂಪೂರ್ಣರಾಗಿ ವಿಧೇಯರಾಗಿ ನಿನಗೆ ಭಯಪಟ್ಟು ಜೀವಿಸ್ತಕ್ಕಂಥ ಮಕ್ಕಳಾಗುವಾಗೆ ನಮ್ಮನ್ನು ಆಶೀರ್ವದಿಸು, ಅಭಿಷೇಕಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆಯ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.